श्रीगुरुभ्यो नमः। हरिः ॐ। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमथो बिम्बसन्निधौ चिन्तामणिं सभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ॐ। मत्कथाश्रवणे श्रद्धा मदनुध्यानमुद्धव सर्वलाभोपहरणं दास्येनात्मनिवेदनं सर्वलाभोपहरणम् अंत हेड़ता है। ಸರ್ವಲಾಭಸ್ಯ ಉಪಹರಣಂ ಹರವು ಅರ್ಪಣಂ ಅಂದರೆ ಬದುಕಿನಲ್ಲಿ ನಮಗೆ ಏನೇನು ಸ್ವಾಮಿ ಕೊಡುತ್ತಾನೆ ಎಲ್ಲವನ್ನ ದೇವರ ಪಾದಾರವಿಂದ ಕರ್ಪಣೆ ಮಾಡೋದು ನಿನ್ನ ಅಧೀನವೇ. ಅರ್ಪಣ ಅಂದರೆ ಏನು? ನಮಗೆ ಏನು ದೇವರು ಕೊಟ್ಟಿದ್ದಾನೆ ಅದು ದೇವರು ಕೊಟ್ಬಿಡೋಣ. ದೇವರು ಕೊಡೋಣ ಅಂದಾಗ ದೇವರಿಗದು ಬೇಕಾಗಿದೆ, ನಮ್ದೆಲ್ಲ ದೇವರು ಬೇಕಾಗಿದೆ, ದೇವರು ತಗೊಳ್ತಾನೆ ಅಂತ ತಪ್ಪು ಕಲ್ಪನೆ ಬೇಡ. ದೇವರಿಗೆ ಅದರಲ್ಲಿ ಬೇಕಾಗಿದ್ದು ಯಾವುದೂ ಇಲ್ಲ, ಕೇವಲ ನಮ್ಮ ಪ್ರೀತಿಗಾಗಿ ಸ್ವೀಕಾರ ಮಾಡ್ತಾನೆ, ನಮಗೆ ಕೊಡ್ತಾನೆ. ಅದಕ್ಕೆ ವಿಶೇಷವಾಗಿ ಸರ್ವ ಲಾಭ ಉಪಹರಣಂ ಅಂದರೆ ಬಿಂಬನಲ್ಲಿ ಸರ್ವ ಸಮರ್ಪಣೆ, ಸರ್ವ ಲಾಭ ಉಪಹರಣ ಅಂದರೆ ಸರ್ವ ಲಾಭ. ಏನೇನು ನಮಗೆ ಈ ಜೀವನದಲ್ಲಿ ಸಿಗುತ್ತೆ, ಏನೇನು ಬರುತ್ತೆ, ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ಅಂದರೆ ಏನಿದು ಸಬ್ಜೆಕ್ಟು? ಮೊದಲು ನೋಡಿದ್ವಿ ಮತ್ಕಥಾ ಶ್ರವಣೆ ಶ್ರದ್ಧಾ ಅಂತ. ದೇವರ ಕಥಾ ಎರಡು ರೀತಿ, ಹೊರಗಿನ ಭಗವದ್ ರೂಪಗಳ ಕಥಾ, ಬಿಂಬನ ಕಥಾ ಅಂತ. ಅದರಲ್ಲಿ ಶ್ರದ್ಧಾ ಎಂಬುವ ವಿಷಯವನ್ನು ವಿಸ್ತಾರವಾಗಿ ನೋಡಿದ್ವಿ. ಮದನುಧ್ಯಾನಂ, ಆ ಕಥೆಯಲ್ಲಿ ಭಗವಂತ ಏನು ಅಥವಾ ಅವತಾರಗಳಲ್ಲಿ ಬಿಂಬನಾಗಿ ಏನೇನು ಮಾಡುತ್ತಾ ಇದ್ದಾನೆ ಅದನುಸರಿಸಿ ಭಗವಂತನನ್ನು ಚಿಂತನೆ ಮಾಡುವುದು, ಅದನ್ನು ನೋಡಿದ್ವು. ಇವಾಗ ಬಂದದ್ದು ಸರ್ವ ಲಾಭೋಪಹರಣ. ಏನೇನು ಲಾಭ ಅಂದರೆ ಭಗವಂತ ದಿನಾಗ್ಲೂ ಏನೇನು ಕೊಡ್ತಾನೆ ಆ ಕೊಟ್ಟ ಕೂಡಲೇ ಅದನ್ನ ಅವನಿಗೆ ಅರ್ಪಣೆ ಮಾಡು. ಬೆಳಿಗ್ಗೆ ಎದ್ದ ಕೂಡಲೇ ದೇವರೊಂದು ಕೊಡ್ತಾನೆ, ಏನದು ಆಯುಷ್ಯ. ಅವನ ಆಯುಷ್ಯ ಇಟ್ಟದ್ದಕ್ಕೆ ಹೇಳ್ತೀವಿ, ಇಲ್ಲದ್ರೆ ಹೇಳೋ ಪ್ರಸಕ್ತಿ ಇರಲ್ಲ. ಸೊ ಬೆಳಿಗ್ಗೆ ಎದ್ದ ಕೂಡಲೇ ವಿ ಶುಡ್ ಥ್ಯಾಂಕ್ ಹಿಮ್, ಸ್ವಾಮಿ ಈ ಆಯುಷ್ಯ ಕೊಟ್ಟಿದ್ದೀವಿ, ಎಬ್ಬಿಸಿದ್ಯಮ್ಮ ನೀನೇ ನನ್ನ ಪ್ರಾಣ ತೆಗೆದು ಬಿಡಬೇಕಂದ್ರೆ ಯಾರು ನಿಲ್ಸೋರು, ಯಾರು ನೀನೇ ಕೊಟ್ಟಿದ್ದೀಯ. ಈ ಕೊಟ್ಟ ಆಯುಷ್ಯ ನಿನ್ನ ಪೂಜೆಗೆ ಆಗಿ ಆಗಲಿ ಹರಿಯೇ ಸಂಕಲ್ಪ, ಅದು ಆಯುಷ್ಯ ದೇವರಿಗೆ ಅರ್ಪಣೆ. ಸರಿ, ನಂತರ ಲಾಭ ಏನು? ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲು ತಿಕ್ಕಿ ಮುಖ ತೊಳೆದು ಕೈ ತೊಳೆದು ಕಾಲು ತೊಳೆದು ಏನು ಹೋಗ್ತೀವಲ್ಲ, ಅದೆಲ್ಲ ನಮ್ಮ ಸ್ವಾಮಿಗೆ ಅಂತ. ಏನೇನಿದೆ ಸರ್ವ ಲಾಭ ಉಪಹರಣಂ ಅಂದರೆ, ಬೆಳಿಗ್ಗೆದ್ದ ಕೂಡಲೇ ನಾವು ಏನು ಭೋಗಗಳನ್ನು ಪಡ್ತೀವಿ ಅವೆಲ್ಲ ವಿರಾಟ್ ರೂಪಿ ಹರಿಗೆ ಅಂತ ಸಮರ್ಪಣೆ. ಸ್ನಾನ ಅವನಿಗೆ, ವಸ್ತ್ರ ಅವನಿಗೆ, ಆಭರಣಾದಿಗಳು ಅವನಿಗೆ, ಪುಷ್ಪ ಗಂಧ ಎಲ್ಲ ಅವನಿಗೆ, ನಮ್ಮಲ್ಲಿರುವ ಅವನಿಗೆ ಎಲ್ಲವೂ ಕೊಡು. ಕಾಲ ಕಾಲಕ್ಕೆ ಅವ ಏನು ಕೊಡ್ತಾನೆ ಅವನಿಗೆ, ನಮ್ಮೊಳಗಿರುವ ಅವನಿಗೆ, ಆ ಪದಾರ್ಥದೊಳಗಿರುವ ಅವನ ರೂಪವನ್ನು ಅವನಿಗೆ ಕೊಡೋದು. ಒಟ್ಟಾರೆ ಎಷ್ಟರ ಪರ್ಯಂತ, ಬೆಳಿಗ್ಗೆ ಎಚ್ಚರ ಆದಾಗಲಿಂದ ರಾತ್ರಿ ಕಣ್ಣು ಮುಚ್ಚೋ ಪರ್ಯಂತ ಸಕಲ ಭೋಗ ಪಟ್ಟದ್ದೆಲ್ಲ ನಿನಗರ್ಪಿತ. ಅದನ್ನೇ ಸರ್ವ ಲಾಭೋಪಹರಣ. ಅಷ್ಟೇ ಅಲ್ಲ, ಅವತ್ತವತ್ತು ನಮಗೇನು ಜ್ಞಾನ ಲಾಭ ಆಗುತ್ತೆ ಅದವನಿಗರ್ಪಿತ, ಏನು ವಿಶೇಷ ಕರ್ಮಾಚರಣೆ ಆಗುತ್ತೆ ಅದವನಿಗರ್ಪಿತ, ಏನು ಹೊಸದು ಬರುತ್ತೆ ಎಲ್ಲ ಅವನಿಗರ್ಪಿತ, ಎಲ್ಲ ಅವನಿಗೆ. ಪದಾರ್ಥ ಮಾಡಿದ್ವಿ ಅಡಿಗೆ ಅದನ್ನೇ ಹೇಳ್ತಾರೆ. ಒಟ್ಟಾರೆ ಸರ್ವ ಲಾಭೋಪಹರಣಂ ಅಂತ ಹೇಳಿದಾಗ ಅವನಿಗೆ ಕೊಡದೇ ಇರುವಂಥದ್ದು ನಮಗೆ ಯಾವುದು ಉಳಿದಿರಬಾರದು. ಇಷ್ಟು ಅಲ್ಲಿ ಅದನ್ನು ದಾಸರು ಒಂದು ಕಡೆ ಹೇಳ್ತಾರೆ, ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೂ, ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೆ. ದೇವರಿಗೆ ಅರ್ಪಣೆ ಮಾಡದೇ ಇರುವಂತಹ ಸುಖ ನನಗೆ ಬೇಡ ಅಂದ್ಬಿಡ್ತಾರೆ. ಇದೇ ಸರ್ವ ಲಾಭೋಪಹರಣಂ. ನಂತರ ದಾಸ್ಯೇನ ಆತ್ಮ ನಿವೇದನಂ ಹೇಳ್ತಾ, ದಾಸ್ಯೇನ ಸಹ ಆತ್ಮ ನಿವೇದನಂ, ಆತ್ಮಸಮರ್ಪಣಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ದಾಸ್ಯ ದಾಸ್ಯದಿಂದ ಆತ್ಮಸಮರ್ಪಣ ಅಂದ್ರೇನು, ಆತ್ಮ ನಿವೇದನಂ ಅಂದ್ರೆ ಹೇಳ್ತಾರೆ ನಾನು ಭಗವಂತನ ದಾಸ. ಈ ಶಬ್ದ ಬಂದು ಕೊಳ್ಳೆ ಯಾಕೋ ಮೋಜುಗರ, ನಾವ್ಯಾಕೆ ಅವನ ಕಾಲ ಹತ್ರ ಬಿದ್ದಿರಬೇಕು? ಅದಕ್ಕಂದ್ರು ಯಾರು ಯಾರು ಸೇವಾ ಮಾಡ್ತಾ ಇದ್ದಾರೆ, ಅವನು ನಮ್ಮ ಸೇವಾ ಮಾಡ್ತಾ ಇದ್ದಾನೆ, ನಾವು ಅವನು ಸೇವಾ ಮಾಡ್ತಾ ಇಲ್ಲ, ನಾವು ಮಾಡ್ಲಿಕ್ಕೆ ನಮ್ಗೆ ಶಕ್ತಿಯೇ ಇಲ್ಲ, ಬಿದ್ದಿರ್ತೀವಿ. ನಮ್ಮ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಎಲ್ಲ ಇಟ್ಟು ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟು ಇಚ್ಛಾ ಕೊಟ್ಟು ಪ್ರಯತ್ನ ಮಾಡಿಸಿ ನಮ್ಮಿಂದ ಸೇವಾ ತಗೊಳ್ತಾ ಇರೋದು ಅವನು. ಅವನೇ ಸುಮ್ಮನೆ ಕೂತ್ಬಿಟ್ರೆ ನಾವು ಏನು ಪೂಜೆ ಮಾಡಲಿಕ್ಕಾಗಲ್ಲ. ಇನ್ ಅಡಿಷನ್ ಇನ್ನೇನು, ನಮ್ಮ ಶರೀರದ ಕಣ ಕಣದಲ್ಲಿ ಅವನೇ ನಿಂತಿದ್ದಾನೆ, ಕಾಲು ಕಾಲಡಿಯಲ್ಲೂ ಅವನೇ ನಿಂತಿದ್ದಾನೆ, ನಡೆಸ್ತಾ ಇದ್ದಾನೆ, ನುಡಿಸ್ತಾ ಇದ್ದಾನೆ, ಪ್ರತಿಯೊಂದು ಸರ್ವಿಸ್ ನಮಗೆ ಮಾಡ್ತಾ ಇದ್ದಾನೆ. ಸೇವಾ ಅವನು ಮಾಡ್ತಾ ಇದ್ದಾನೆ ನಮಗೆ, ನಾವು ಅವನಿಗೆ ಮಾಡ್ತಾ ಇಲ್ಲ. ಇದು ರಿಯಲ್ ಫ್ಯಾಕ್ಟ್. ನಾಳೆ ಬೆಳಿಗ್ಗೆ ದೇವರಿಗೆ ನಾನು ದಾಸನಾಗಬೇಕು ಅಂದ್ರೂ ಕೂಡ ಆ ದಾಸ್ಯ ಅಂದರೆ ಅವನಿಗೇನು ಸ್ನೇಹ ಸೇವಾ ಮಾಡ್ಬೇಕು, ಕಾಲೊತ್ತಬೇಕು, ಹಾಗೆ ಹೀಗ ಅಂತ ಹೇಳಿದ್ರೆ ಅದನ್ನು ನಾವಾಗಿ ಮಾಡ್ಲಿಕ್ಕಾಗಲ್ಲ. ಮತ್ತೆ ಅವನೇ ನಮ್ಮಲ್ಲಿ ಕೂತ್ಕೊಂಡು ನಮ್ಮ ಕೈ ಮೂಲಕ ಅವನ ಕಾಲ ಅವನು ಒತ್ಕೋಬೇಕು. ಅದಕ್ಕಿಂತ ಅವನೇ ಸಂತೋಷವಾಗಿರ್ಬೋದಲ್ಲ. ನಮ್ಮವರೆಗೆ ನಾವು ಒಂದು ಬಂಡೆ ಒರೆಸೋದು ಸುಲಭ, ಇನ್ನೊಬ್ಬರ ಕೈ ಹಿಡ್ಕೊಂಡು ನಾವೇ ಒರೆಸೋದು, ಅದರಿಂದ ಏನು ಸುಖ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ಅವನ ದಾಸ್ಯ ಅಂದರೆ ನಿಜವಾಗಿ ಅವನೇ ಸಹ ಹಾಗೆ ಮಾಡ್ತಾ ಇದ್ದಾನೆ, ನಾನು ಮಾಡಿದ್ದೇನೇ ಇಲ್ಲ. ಕೇವಲ ಆ ಮಹಾನುಭಾವ ಇಷ್ಟು ಮಾಡ್ತಾ ಇದ್ದಾನಲ್ಲ, ನಾನು ಒಂಚೂರು ಏನಾದರೂ ಮಾಡಿ ಚೆನ್ನಾಗಿರುತ್ತೆ ಎಂಬ ನಮ್ಮ ಆಸೆ ಪೂರ್ಣ ಮಾಡ್ತಾ ಇದ್ದಾನವ, ಅದು ಅವನೇ ಮಾಡ್ತಾ ಇದ್ದಾನೆ. ಅದಕ್ಕೆ ದಾಸ್ಯೇನ ಆತ್ಮನಿವೇದನಂ, ಆತ್ಮನಿವೇದನಂ ಅಂದರೆ ಆತ್ಮ ನಿವೇದನ ಅಂತಲ್ಲ, ಆತ್ಮನಿ ವೇದನ. ನಾನು ಯಾವಾಗಲೂ ಭಗವಂತನ ದಾಸ ಅಂದರೆ ಅವನು ಹೇಳಿದಂತೆ ಹೇಳೋದು, ಮಾಡಿದಂತೆ ಮಾಡೋದು, ಮಾಡುವಂತ. ಯಾಕೆ ಸ್ವಾತಂತ್ರ್ಯವಿಲ್ಲ. ದಾಸ ಅಂದರೆ ಅವರ ಅಧೀನ, ಅವರ ಅಧೀನ. ಹೌದು, ಸ್ವಾತಂತ್ರ್ಯ ಇಲ್ಲ. ದೇವ್ರು ಹೇಗೆ ಮಾಡಿಸಿದ್ರೆ ಹಾಗೆ ಮಾಡ್ಬೇಕು ನಾನು, ತಪ್ಪೇನಿದೆ? ಇದರಲ್ಲಿ ಒಬ್ಬರ ಕಾಲು ಹಿಡಿದು ಬಿದ್ದಿರೋದು ಅಂತ ದುರಹಂಕಾರಿ ಅವನ ಕಾಲು ಹಿಡಿದು, ಇವಿಲ್ಲ, ಇವನಿಗೆ ಅಹಂಕಾರವೇ ಇಲ್ಲ. ಇವನೇ ಎಲ್ಲರ ಕಾಲ ಹತ್ರ ಇದ್ದಾನೆ, ಎಲ್ಲರನ್ನೂ ಮೈಯೆಲ್ಲ ಇದ್ದಾನೆ, ಎಲ್ಲರೂ ಸೇವಾ ಮಾಡ್ತಾ ಇದ್ದಾನೆ. ಅಹಂಕಾರ ಇಲ್ಲದ ಶುದ್ಧನಾದ ವ್ಯಕ್ತಿಗೆ ನಾವ್ಯಾಕೆ ಸೇವಾ ಮಾಡಬಾರ್ದು? ಅದು ಹೇಳ್ತಾರೆ ಆತ್ಮನಿವೇದನ ಅಂದರೆ ಭಗವಂತ ಅವನ ಅಧೀನವಾಗಿ ನಾನು ಅನಾದಿಯಿಂದ ಇದ್ದೇನೆ, ಅನಾದಿಯಿಂದ ಭಗವಂತನ ಅಧೀನನಾಗಿದ್ದೇನೆ ಎಂಬ ಚಿಂತನೆ ಏನಿದೆಯಲ್ಲ ಅದು ಆತ್ಮನಿವೇದನ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಮಜ್ಜನ್ಮ ಕರ್ಮ ಕಥನಂ ಮಮ ಪೂರ್ವಾನುಮೋದನಂ ಹೇಳ್ತಾರೆ, ಮಮ ಪರ್ವ ಅನುಮೋದನಂ. ಇಲ್ಲಿ ಹೇಳ್ತಾರೆ ಮಜ್ಜನ್ಮ ಕರ್ಮ ಕಥನಂ, ನನ್ನ ಅವತಾರಗಳು ನಾ ಮಾಡಿದ ಕೆಲಸಗಳ ಕುರಿತು ಚೆನ್ನಾಗಿ ಹೇಳೋದು. ಸರಿ, ಅವ್ರು ಹೇಳ್ಕೊಳ್ಳಿ ಬಿಡ್ಲಿ, ನಿಂಗೆ ಯಾಕಪ್ಪ, ನೀನ್ ಯಾಕೆ ಅದನ್ನ ಹೇಳಬೇಕು ಅಂದ್ರೆ, ಅಲ್ಲ, ನ ಹುಟ್ಟಿಲ್ಲದ ನಾನು ಎಲ್ಲ ಕಡೆ ಪ್ರಾದುರ್ಭೂತನಾಗಿ ಬರ್ತಾ ಇದ್ದೇನೆ, ಎಲ್ಲರ ಅನುಗ್ರಹ ಮಾಡ್ಲಿಕ್ಕಾಗಿ ನಾನು ಪ್ರಾದುರ್ಭೂತನಾಗಿ ಬರ್ತಾ ಇದ್ದೇನೆ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವ್ರಿಗೆ ಹುಟ್ಟಿಲ್ಲದೆ ಹೋಗುತ್ತೆ. ಅಷ್ಟೇ ಅಲ್ಲ, ನಾನು ಮಾಡಿದ ಕರ್ಮಗಳು ಚಿಂತನೆ ಮಾಡಿದರೆ ಅದರೊಳಗೆ ರಹಸ್ಯ ಹೊಳೆಯುತ್ತಾ ಹೋಗುತ್ತೆ. ಒಂದೊಂದು ನನ್ನ ಕರ್ಮ ಎಂಥದ್ದು, ಜಗತ್ತನ್ನ ಪವಿತ್ರ ಮಾಡುವಂಥದ್ದು. ಆ ಕರ್ಮವನ್ನ ಚಿಂತನೆ ಮಾಡಿದವರ ಪಾಪ ಕತ್ತರಿಸಿ ಹಾಕುತ್ತೆ ನನ್ನ ಕರ್ಮ, ಅವರ ಪುಣ್ಯವನ್ನು ವೃದ್ಧಿ ಮಾಡುತ್ತೆ, ಅವರ ಸಾಧನ ಪೂರ್ಣ ಮಾಡಿಸುತ್ತೆ. ಜವಾಬ್ದಾರಿ ಹೊತ್ತು ಅವರನ್ನ ತಲೆಯಲ್ಲಿ ಮೇಲಿಟ್ಟುಕೊಂಡು ಕರ್ಕೊಂಡು ಹೋಗುತ್ತೆ ನನ್ನ ಕರ್ಮ, ನನ್ನ ಜನ್ಮ. ಅದನ್ನ ಕಥನಂ, ಸದಾ ಕೇಳಬೇಕು, ಚಿಂತನೆ ಮಾಡಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ಈ ಭಾಗ ಬಹಳ ದೊಡ್ಡದಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಸ್ವಭಾವ ಇರುತ್ತೆ, ಏನು, ನಾನಾಯಿತು, ನನ್ನ ಬದುಕಾಯಿತು ಸಾಕು, ಇನ್ನೊಬ್ಬರಿಗೆ ಹೇಳುವುದಾಗಲಿ, ಇನ್ನೊಬ್ಬರಿಗಾಗಿ ಮಾಡುವುದಾಗಲಿ, ಇನ್ನೊಬ್ಬರು ಸರಿ ಮಾಡಿಸೋದಾಗಲಿ, ಇನ್ನೊಬ್ಬರಿಗಾಗಿ ನಾವು ಮಾಡುವುದು ಸುಲಭ ಮಾಡ್ಬೋದು, ಇನ್ನೊಬ್ಬರಿಗೆ ಹೇಳೋದು, ಇನ್ನೊಬ್ಬರ ಸರಿ ಅವರಿಗೆ ಹೇಳಿ ಮಾಡಿಸೋದು ಅಂತ ಈ ಎರಡು ಕಾರ್ಯ ಇದೆಯಲ್ಲ, ಇದರಷ್ಟು ಭೀಕರ ಇನ್ಯಾವುದು ಇಲ್ಲ. ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ನಾವು ಒಂದರ ಕುರಿತು ಹೇಳಿದರೆ ಅವರು ಮಾಡಬೇಕು ಅಂದರೆ ಮೊದಲನೆಯದು ನಾವು ಹೇಳಿದ್ದು ಕೇಳಬೇಕು, ಕೇಳಲ್ಲ. ಕೇಳಲಿಕ್ಕೆ ಮನಸ್ಸೇ ಬರಲ್ಲ ಅವರಿಗೆ. ಒಂದು ವೇಳೆ ಕೇಳಿದ್ರು ನಾವು ಯಾವ ಮಟ್ಟದ ಆಸಕ್ತಿ ತೋರ್ತೀವೋ ಇಂಟ್ರೆಸ್ಟ್ ಅಷ್ಟು ತೋರಲ್ಲ. ಅಳಿ ನಮ್ಮನ್ನೇನೋ ಉದ್ಧಾರ ಮಾಡಿದಂತೆ ಮುಖ ಇಡ್ತಾರೆ, ಇನ್ನ ಮಾಡ್ತಿರ್ತಾರೆ. ಅದು ನೋಡಿದಾಗ ಯಪ್ಪ ಇವ್ರ ತಂಟೆ ನಾವು ಯಾಕಾದ್ರೂ ಬರ್ತಿದ್ವ, ನಂಗೇನು ಕರ್ಮ ಇವ್ರಿಗೆಲ್ಲ ಯಾಕೆ ಹೇಳ್ಬೇಕು ನಾನು ಅಂತ ವಿರಕ್ತಿ ಬಂದಿರುತ್ತೆ. ಇನ್ನು ಸರಿ ಮಾಡಿಸುವುದು ಎಂಬುದು ಬಹಳ ಕಷ್ಟ. ಇನ್ನೊಬ್ಬರಿಗೆ ನಮ್ಮ ತಲೆಯಲ್ಲಿರುವ ಅಭಿಪ್ರಾಯ ಅರ್ಥ ಆಗುವಂತೆ ಮಾಡಿಸಿ ಅವರು ನಾವು ಅಂದುಕೊಂಡ ಒಂದು ಹಂತದಲ್ಲಿ ಅಷ್ಟು ಆಸಕ್ತಿಯಿಂದ ಅವರ ಆ ಕಾರ್ಯವನ್ನು ಮಾಡುವಂತೆ ಮಾಡಿಸಬೇಕು ಅಂದರೆ ಹರಸಾಹಸ ಮಾಡಲ್ಲ. ನಾವಾ ಅವರು ಮಾಡ್ತಾರೆ ಅಂದ್ಕೊಂಡಿರ್ತೀವಿ, ಅವರು ಮಾಡಿರಲ್ಲ, ಮನಸ್ಸಲ್ಲಿ ದುಃಖ ಎಲ್ಲ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇದೆಲ್ಲ ಯಾಕಾಗ್ತಾ ಇದೆ ನಮಗೆ, ಇದಕ್ಕೆಲ್ಲ ಮೂಲ ಕಾರಣ ಏನು? ನಮ್ಮಲ್ಲಿ ಜ್ಞಾನಲೋಪ. ಏನು ಜ್ಞಾನಲೋಪ? ನನ್ನನ್ನ ಹೇಗೆ ಭಗವಂತ ನಡೆಸ್ತಾ ಇದ್ದಾನೋ, ನನಗೆ ಆಸಕ್ತಿ ಕೊಟ್ಟು ನುಡಿಸಿ ಮಾಡಿಸಿ ಹೇಗೆ ದೇವರು ಮಾಡಿಸ್ತಾ ಇದ್ದಾನೋ ನನ್ನ ಕರ್ಮಾನುಸಾರ, ಅವರ ಕರ್ಮಾನುಸಾರ ಆಸಕ್ತಿ ಕೊಡದೆ ಮಾಡಿಸದೆ ಮಾಡಿಸ್ತಾ ಇರೋದು ದೇವರೇ. ಈ ರಿಯಲ್ ಫ್ಯಾಕ್ಟ್ ತಲೆಗೆ ಬರಬೇಕು. ಆವಾಗ ಅವರ ಮೇಲೆ ಸಿಟ್ಟು ಹೊರಟು ಹೋಗುತ್ತೆ. ಇಲ್ಲೇನು ನಾವು ದೃಷ್ಟಾಂತ ತಗೋಬೇಕಾಗಿದ್ದು ದಾಸರನ್ನ, ಏನು ಅವ್ರಿಗೆ ಅವ್ರ ಪಾಡಿಗೆ ಅವ್ರು ಜಪ ಮಾಡಿಕೊಂಡು ಸಾಧನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ಬಂದದ್ದೇ ಅದಕ್ಕೆ ಅವರು. ಆದರೆ ದೇವ ಏನು ಮಾಡಿದ್ದ ಅವರನ್ನು? ಊಟಕ್ಕೆ ಬೇಕಾದ ವ್ಯವಸ್ಥೆ ಕಟ್ ಮಾಡಿಬಿಟ್ಟ. ಏನೋ ಅವರ ಉದ್ಯೋಗಗಳು ಅದು ಇದು ಏನೇನಿತ್ತು ಎಲ್ಲ ತಕೊಂಬಿಟ್ಟ. ತಕೊಂಬಿಟ್ಟು ನೀವು ಊಟಕ್ಕೆ ಇವ್ರ ಮನೆಗಳಿಗೆ ಹೋಗ್ರಿ ಅಂತ ಭಿಕ್ಷಾ ಬೇಡ್ಲಿಕ್ಕೆ ಕಳಿಸಿದ. ಭಿಕ್ಷಾ ಬೇಡ್ಲಿಕ್ಕೆ ಕಳಿಸಿ ಇವರಿಗೆಲ್ಲ ಉಪದೇಶ ಕೊಡ್ರಿ ಅಂತ ಹೇಳಿದ. ಇವರು ಉಪದೇಶ ಕೊಡುವಾಗ ಒಬ್ಬೊಬ್ಬರು ಒಂದೊಂದು ಮುಖ ಇಟ್ಟುಕೊಂಡು ಕೂತಿರ್ತಾರೆ, ಕೇಳಲಿಕ್ಕೆ ಆಸಕ್ತಿ ಇರಲ್ಲ. ಅವ್ರ ಮುಖದಲ್ಲಿ ನಾನಾ ಹಾವಭಾವಗಳು ಇವೆಲ್ಲ ಇರುತ್ತೆ. ಅಂಥವರಿಗೆ ದಾಸರು ಹೋಗಿ ಉಪದೇಶ ಕೊಡಬೇಕು. ಅದರಲ್ಲಿ ಆ ಮುಖದಲ್ಲೇ ಕಾಣಿಸ್ತಾ ಇರುತ್ತೆ ಇವರು ಭಿಕ್ಷಾ ಬೇಡ್ಲಿಕ್ಕೆ ಬಂದಿದ್ದಾರೆ, ಏನೋ ಒಂಚೂರು ಬಡ್ಕೊಂಡು ಹೋಗ್ತಾರೆ, ಅದು ನಾವು ಕೇಳಬೇಕಪ್ಪ ಅಂತ ಕೇಳೋರು ಕೇಳೋರು. ಇನ್ನ ಕೆಲವರು ದಾಸರು ಬರ್ತಾ ಇದ್ದಾರೆ ಅಂತ ಧಾಡ್ ಅಂತ ಬಾಗಿಲು ಹಾಕೋರು ಇದ್ರು. ಇಷ್ಟು ಅವಮಾನ ಸಹಿಸಿಕೊಂಡು ಇವ್ರಿಗೆ ಉಪದೇಶ ಕೊಡಬೇಕ? ಯಾವ ಕರ್ಮ ಇದು? ಏ ನಂಗ್ ಬೇಡಪ್ಪ ಅಂದ್ರೆ ದೇವ ಅಂದ. ನಾನು ಬೇಕಾ ನಿಂಗೆ? ನೀ ಹೋ ಅಲ್ಲಯ್ಯ, ನಂಗೇನ್ ಕರ್ಮ? ಇವರೆಲ್ಲ ಒಬ್ಬರಿಗೂ ಆಸಕ್ತಿ ಇಲ್ಲ, ಒಬ್ಬರಿಗೂ ಆಸಕ್ತಿ ಇಲ್ಲ. ಯಾವ ಆಸಕ್ತಿಯಿಂದ ನಾನು ಹೇಳ್ತಿರ್ತೀನೋ ಆ ಆಸಕ್ತಿಯಿಂದ ಅವ್ರು ಕೇಳಲ್ಲ. ಅವ್ರದ್ದೇ ಗುಂಗಲ್ ಇರ್ತಾರೆ, ಅವ್ರದ್ದೇ ಮೆಂಟಲ್ ಸೆಟಪ್ ಕೂತಿರುತ್ತೆ, ಅವ್ರು ಕೇಳೋದೇ ಇಲ್ಲ. ಇದೇ ಮಧ್ವರಾಯರು ಹೇಳಿದ್ದು ವೇದವ್ಯಾಸ ದೇವರಿಗೆ. ವೇದವ್ಯಾಸ ದೇವರನ್ನು ಹೋಗಯ್ಯ ಕಳಕ್ಕೆ ಅಂದ್ರೆ ಯಾರಿದ್ದಾರೆ ಸ್ವಾಮಿಗೆ? ಇಲ್ಲ ಅಯೋಗ್ಯ ಮುಂಡೆ, ಒಂದು ಚೆನ್ನಾಗಿಲ್ಲ, ಇವ್ರ ಹತ್ರ ನಾನು ಹೋಗಲ್ಲ ಅಂತ ಮಧ್ವರಾಯರೇ ಹೇಳಿದ್ರು. ಅದಕ್ಕೆ ಅಂದ್ರು ವೇದವ್ಯಾಸ ಇದ್ದಾರಪ್ಪ, ಅಲ್ಲಲ್ಲಲ್ಲಲ್ಲಲ್ಲಿದ್ದಾರೆ, ಅನುಗ್ರಹ ಮಾಡಿ. ಇಲ್ಲಿ ಕ್ವಶನ್ ನಾವು ಬಂದು ಏ ನಾವು ಹೋಗಲ್ಲಪ್ಪ, ಅವ್ರಿಗೆ ಅರ್ಥವೇ ಆಗಲ್ಲ. ಮಧ್ವರಾಯರಲ್ಲ, ನಮ್ಮ ಕಂಡೀಷನ್ ಏನು ಅಂದ್ರೆ ದೇವ್ರು ನಮ್ಗೆ ಹೇಳ್ತಾನೆ ನೀನು ಮೊದಲು ಹಾಗೆ ಇದ್ದಿಲ್ಲಪ್ಪ, ನೀನು ಯಾರೇನು ಹೇಳಿದ್ರು ನಿಂದೇ ಗುಂಗಲ್ಲಿದ್ದಿ, ನಿಂದೇ ಆಲೋಚನೆ ಸೆಟಪಲ್ಲಿದ್ದಿ, ನೀನು ಕೇಳೋದೇ ಕೇಳೋದು ಬಿಟ್ಟದೇ ಬಿಟ್ಟಿದ್ದಿತ್ತು. ನಿನ್ನ ರಿಪೇರ್ ಮಾಡಿ ಮಾಡಿ ಇಷ್ಟು ಹಾದಿಗೆ ಕರ್ಕೊಂಡು ಬಂದವಲ್ಲ, ಅದೇ ಥರ ನೀನು ಕರ್ಕೊಂಡು ಬರಬೇಕು, ಅದು ನಿನ್ನ ಕಂಪಲ್ಸರಿ ಡ್ಯೂಟಿ. ಅಧ್ಯಯನ ಅಧ್ಯಾಪನ ಮಾಡಲೇಬೇಕು ಅಲ್ಲ. ಇದರಲ್ಲಿ ಅವರೆಲ್ಲರೂ ಕೂಡ ಸರಿಯಾಗಿ ಕೇಳಲ್ಲ, ರಿಯಾಕ್ಟ್ ಆಗಲ್ಲ, ಅದು ಮೊದಲೇ ಫಿಕ್ಸ್ ಮಾಡ್ಕೋ ತಲೆಯಲ್ಲಿ. ನಾ ಸ್ವಾಮಿ ನನ್ನ ಮೂಲಕ ಸಜ್ಜನರಿಗೆ ಉಪದೇಶ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಸ್, ಅವರು ನಾನಾ ಕರ್ಮದಿಂದ ಬದ್ಧರು, ನಾನಾ ಬುದ್ಧಿ ಅವರಿಗೆ ಬರ್ತಾ ಇರುತ್ತೆ. ನಾನು ಹೇಳಿದ್ದನ್ನು ನಾನು ಹೇಳೋ ಲೆವೆಲಲ್ಲಿ ಕೇಳೋದೇ ಇಲ್ಲ. ಮೊದಲೇ ಫಿಕ್ಸ್ ಮಾಡ್ಕೊಂಬಿಡು, ಅವರವರ ಬುದ್ಧಿ ಪ್ರಕಾರ ಕೇಳ್ತಾ ಇರ್ಬೋದು, ಆ ಪ್ರವಚನ ಕಾಲಕ್ಕೆ ಸೆಲ್ ಫೋನ್ ನೋಡ್ತಾ ಇರ್ಬೋದು, ಏನು ಬೇಕಾದರೂ ಮಾಡ್ತಾ ಇರ್ಬೋದು. ನೀನಂತೂ ಹೇಳು, ಮೆಂಟಲಿ ಫಿಕ್ಸ್ ಆಗಿರು. ಇವ್ರು ನೋಡೇ ನೋಡ್ತಾರೆ ಸೆಲ್ ಫೋನ್, ಆ ಪ್ರವಚನ ಕಾಲಕ್ಕೆ ನಾನಾ ಆಲೋಚನೆ ಮಾಡ್ತಿರ್ತಾರೆ. ಮೊದಲೇ ಫಿಕ್ಸ್ ಆಗಿಬಿಡು. ನೀವು ಚೆನ್ನಾಗಿ ಶ್ರದ್ಧೆಯಿಂದ ಕೇಳ್ತಾರೆ ಅಂತ ಹೋಗಿ ಅವರು ಸೆಲ್ ಫೋನ್ ನೋಡ್ತಾರೆ, ಅಯ್ಯೋ ಅಂತ ದುಃಖ ಪಡಬೇಡ. ಮೊದಲೇ ಎಲ್ಲ ಫಿಕ್ಸ್ ಆಗ್ಬಿಡು, ನೀನು ಹೇಳೋದು ಹೇಳು. ಯಾಕೆ ಆ ಹೇಳೋ ಕಾಲಕ್ಕೆ ಇವರೊಳಗೆ ಸ್ವಾಮಿ ಈ ಥರ ಮಾಡಿಸ್ತಾ ಇದ್ದಾನೆ, ಆ ಅವಸ್ಥೆಯಲ್ಲಿ ಎರಡು ಅಕ್ಷರ ಕೇಳಿಸಿ 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 ಎಲ್ಲ ಪರಿಹಾರ ಮಾಡಿಸಿ ಅನುಗ್ರಹ ಮಾಡುತ್ತಾನೆ, ನನ್ನ ಹಾದಿಗೆ ಕರ್ಕೊಂಡು ಬರ್ತಾನೆ ಸ್ವಾಮಿ ಅಂತ ನಂಬಿಕೆಯಿಂದ ರಕ್ಷತೀತ್ಯವ ವಿಶ್ವಾಸ ತದೀಯೋಹಮಿತ್ ಸ್ಮೃತಿ ಅಂತ ಆ ರೀತಿಯಲ್ಲಿ ಹೇಳ್ತಾ ಹೋಗು. ಅದನ್ನೇ ಇಲ್ಲಿ ಹೇಳಿದರು, ಮಜ್ಜನ್ಮ ಕರ್ಮ ಕಥನಂ. ಆವಾಗ ಅದರಲ್ಲಿ ಕೇಳಿ ಆನಂದ ಪಡೋರು ಸಿಗ್ತಾರೆ, ಪಡೆದವರು ಸಿಗ್ತಾರೆ. ಅಂಥವರಿಗೂ ವಿಶೇಷವಾಗಿ ಹೇಳಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ನಂತರ ಮಮ ಪರ್ವ ಅನುಮೋದನಂ ಅದಕ್ಕೆ ಹೇಳ್ತಾರೆ. ಪರ್ವಣ ಅಂದರೆ ಉತ್ಸವಸ್ಯ ಅನುಮೋದನಂ, ನನ್ನ ಉತ್ಸವಗಳು ನಡೀತಾ ಇದ್ದರೆ ಅದನ್ನು ಶ್ರದ್ಧೆಯಿಂದ ಸ್ವೀಕಾರ ಮಾಡೋದು. ಅದಕ್ಕೆ ಹೇಳ್ತಾರೆ ದೇವರದ್ದೆಲ್ಲಾದರೂ ಉತ್ಸವ ನಡೀತಾ ಇದ್ದರೆ ಅಯ್ಯೋ ನನಗೆ ಆಗ ಬಂದಿತ್ತು ಏನು ಬೇಕಾದಾಕೊಳ್ಳಿ ಅಂತ ಹೋಗಬಾರ್ದಂತೆ. ಆ ಉತ್ಸವದಲ್ಲಿ ನಾವು ಭಾಗಿಗಳಾಗಬೇಕು. ಹೇಳ್ತಾರೆ ಉತ್ಸವಸ್ಯ ಅದು ಪರ್ವ ಅನುಮೋದನಂ ಅಂದರೆ ಪರ್ವಣ ಅನುಮೋದನಂ, ಆ ಪರ್ವವನ್ನು ವಿಶೇಷವಾಗಿ ಅನುಮೋದನ ಸಂತೋಷ ಪಡೋದು ಅಂತ. ಏನು ಪರ್ವ ಅಂದರೆ ಉತ್ಸವ, ಭಗವಂತನ ವಿಶೇಷವಾಗಿರತಕ್ಕಂಥ ಉತ್ಸವ ಎಲ್ಲಿ ನಡೆಯುತ್ತಾ ಇರುತ್ತೆ ಅಲ್ಲಿ ಹೋಗಿ ನಾವು ಸೇರಿಕೊಂಡರೆ ನಮ್ಮ ಆಲೋಚನಾ ರೀತಿ ಎಲ್ಲವೂ ದೇವರು ಬದಲು ಮಾಡಿಬಿಡ್ತಾ ಬರ್ತಾನೆ. ಆ ಒಂದು ಉತ್ಸವಗಳಲ್ಲಿ ನಾವು ಸೇರಿಕೊಂಡಾಗ ದೇವರು ಎಂಥ ಅನುಗ್ರಹ ಮಾಡುತ್ತಾನೆ ಎಂಬುದು ಅವನಿಗೆ ಗೊತ್ತು, ನಮಗೂ ಗೊತ್ತಾಗಲ್ಲ. ಅಲ್ಲಿ ಏನೇನು ಬದಲಾವಣೆಗಳು ಆಗಬಹುದು, ಏನು ಬೇಕಾದರೂ ಆಗಬಹುದು ಅಂಥ ಒಂದು ಉತ್ಸವಕ್ಕೆ. ಇವಾಗ ನೋಡಿ ನಮ್ಮ ಮನೆಯಲ್ಲಿ ಒಳ್ಳೆ ಫಂಕ್ಷನ್ ಮಾಡಿಕೊಂಡು ನಮ್ದು ಇದ್ದಾಗ ಯಾರಾದರೂ ಸಂತೋಷವಾಗಿ ಬಂದು ನಮ್ಮ ಹತ್ರ ಗ್ರೀಟ್ ಮಾಡೋದು ಏನು ಮಾಡೋದು ನಮಗೆಲ್ಲ ಮಾಡಿದ್ರೆ ಅಂದ್ಕೊಳ್ಳಿ, ನಾವು ಸಂತೋಷ ಪಟ್ಟು ಸುಮ್ಮನೆ ಇರ್ತೀವ? ಅವ್ರಿಗೆ ಬೇಕಾದೆಲ್ಲ ಕೊಟ್ಟು ಸಂತೋಷ ಪಡಿಸಿ ಕಳಿಸ್ತೀವಲ್ಲ. ಹಾಗೆ ಭಗವಂತನ ಉತ್ಸವ ನಡೆಯುವ ಕಾಲಕ್ಕೆ ನಾವು ಸಂತೋಷವಾಗಿ ಭಾಗವಹಿಸಿದರೆ ಭಗವಂತ ಅನುಗ್ರಹ ಮಾಡಿಬಿಡ್ತಾನೆ. ಏನು ಮಾಡುತ್ತಾನೆ ಅಂದರೆ ನಮಗೆ ಯಾವುದು ಈ ಜನ್ಮದಲ್ಲಿ ಎಷ್ಟರವರೆಗೆ ಸಿಕ್ಕಿಲ್ಲವೋ ಅದನ್ನು ಕೊಟ್ಟು ಬಿಡ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನ ಮಮ ಪರ್ವ ಅನುಮೋದನಂ ಅಂದರೆ ಪರ್ವ ಅಂದರೆ ಒಂದು ಉತ್ಸವ ಅಂತ ಹೇಳಿ, ಅಷ್ಟೇ ಅಲ್ಲ, ಪರ್ವ ಪರ್ವದಲ್ಲಿ ಅನುಮೋದನ, ಪಂಚ ಪರ್ವಸು ಪೂಜನಂ ಅಂತ ಐದು ಪರ್ವಕಾಲಗಳಲ್ಲಿ ಭಗವಂತನ ಪೂಜಾ ಮಾಡೋದೇ ವಿಶೇಷವಾಗಿ ಪರ್ವ ಅನುಮೋದನ. ದೇವರ ಜನ್ಮ ಕರ್ಮ ಕಥನ ಅಂದರೆ ಇನ್ನೊಂದರ್ಥ ಅಲ್ಲಿ ಹೇಳ್ತಾ ಇದ್ದಾರೆ, ಹುಟ್ಟೇ ಇಲ್ಲದ ಭಗವಂತ ಜೀವಿಯ ಜೊತೆಗೆ ಬಿಂಬನಾಗಿದ್ದುಕೊಂಡು ಹುಟ್ಟಿ ಬರುವುದು ಜನ್ಮ. ಕರ್ಮ ಅಂತ ಹೇಳಿದರೆ ಆ ಭಗವಂತನೇ ನಮ್ಮೊಳಗಿದ್ದು ನಾನಾ ರೀತಿಯಾದ ಕರ್ಮಗಳನ್ನು ಮಾಡಿ ಮಾಡಿಸೋದು ಕರ್ಮ. ಅದರ ಕಥನ ಅಂದರೆ ಏನು ಅಂದರೆ ಭಗವಂತ ಮಾಡಿಸಿದ ಬಿಂಬಕ್ರಿಯೆಯನ್ನು ನೆನೆದು ಇನ್ನೊಬ್ಬರಲ್ಲಿ ಆ ಬಿಂಬಕ್ರಿಯಾ ಅನುಸಂಧಾನವನ್ನು ತರಿಸೋದು. ಇದು ಮಜ್ಜನ್ಮ ಕರ್ಮ ಕಥನಂ ಮಮ ಪರ್ವ ಅನುಮೋದನಂ. ಪರ್ವ ಅಂದರೆ ಏನು ಹೇಳ್ತಾರೆ, ಈ ಕಾಲದ ವಿಶೇಷ ಸಂಧಿ ಕಾಲಗಳು. ಕಾಲದ ವಿಶೇಷವೇ ಪರ್ವ. ಇಲ್ಲಿ ಪರ್ವ ಅಂದರೆ ಒಂದು ಅರ್ಥ ಉತ್ಸವ ಅಂತ, ಇನ್ನೊಂದು ಕಾಲದ ವಿಶೇಷ. ಆ ಕಾಲದ ವಿಶೇಷಗಳನ್ನು ನಾವು ಅನುಮೋದಿಸಬೇಕಂದ್ರೆ ಅನುಮೋದನೆ ಅಂದ್ರೆ ಏನು ಮಾಡಬೇಕು? ಆ ಕಾಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಕಾಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಅಂದರೆ ಆ ಕಾಲ ಬಂದಾಗ ನಾವು ಯಾವ ಕರ್ಮಾದಿಗಳನ್ನು ಮಾಡಬೇಕೋ ಅದನ್ನು ಚಾಚೂ ತಪ್ಪದೆ ಮಾಡುವುದೇ ಪರ್ವಾನುಮೋದನಂ. ಅಂದರೆ ಏನು, ಹೇಗೆ ಮಾಡಬೇಕು? ಹೇಳ್ತಾರೆ ಅನೇಕ ಕಾಲಗಳು, ಮಹೋದಯ ಪರ್ವಕಾಲ, ಆ ಪರ್ವಕಾಲ, ಈ ಪರ್ವಕಾಲ ಅಂತ ಅನೇಕ ಪರ್ವಕಾಲಗಳು ಬಂದು ಹೋಗ್ತಾ ಇರುತ್ತೆ, ಪ್ರವಾಹದಂತೆ ಬಂದು ಹೋಗ್ತಾ ಇರುತ್ತೆ. ನದಿ ಪ್ರವಾಹ, ನಾವು ಬಂದು ನೀರು ಕುಡಿದ್ರೂ ಸರಿ ಕುಡಿದಿದ್ರು ಸರಿ ತಾನು ಹರಿದು ಹೋಗ್ತಾ ಇರುತ್ತೆ. ಹಾಗೆ ಕಾಲದಲ್ಲಿ ಅನೇಕ ಪರ್ವಕಾಲಗಳು ಬರ್ತಾ ಇರುತ್ತೆ. ಅದು ನೆನಪಿಟ್ಟುಕೊಂಡು ನಾವು ಅಲ್ಲಿ ವಿಶೇಷವಾಗಿ ಏನು ಕರ್ಮ ಮಾಡಬೇಕು, ಆ ಕರ್ಮವನ್ನು ಮಾಡಿ ಭಗವಂತನ ಪೂಜಾದಿಗಳನ್ನು ಮಾಡುವುದೇ ಪರ್ವಾನುಮೋದನ. ನಂತರ ಗೀತ ತಾಂಡವ ವಾದಿತ್ರ ಗೋಷ್ಠೀಭಿ ಮದ್ಗೃಹೋತ್ಸವ. ಇನ್ನ ಹೇಳ್ತಾ ಇದ್ದಾರೆ, ಇದು ಕೃಷ್ಣನ ಬಾಯಿಂದ ಬಂದ ಮಾತಿದು. ನನ್ನ ಉತ್ಸವವನ್ನು ಮಾಡಬೇಕಂತೆ, ನನ್ನ ಉತ್ಸವ ಮಾಡಿ ನೀವು. ಎಂಥ ಉತ್ಸವ? ಗೀತ ಗಾನ ಮಾಡಿ ತಾಂಡವ ಅಂತ ಹೇಳ್ತಾ ಇದ್ದಾರೆ, ನರ್ತನ ಮಾಡಬೇಕಂತೆ. ಗೀತ ನರ್ತನ ವಾದಿತ್ರ ಇನ್ನ ಗೋಷ್ಠಿ ಅಂದ್ರೆ ಸಮ್ಮೇಳನ ಎಲ್ಲದರಿಂದ ಮದ್ ಗೃಹೋತ್ಸವ, ಗೃಹದಲ್ಲಿ ನನ್ನ ಉತ್ಸವ ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಏನೋ ಪಾರಾಯಣ ಮಾಡ್ತಾ ಕೊಡೋಣ ಅಥವಾ ಜಪ ಮಾಡ್ತಾ ಕೊಡೋಣ, ಈ ಗೀತಾ ತಾಂಡವ ಯಾಕೆ ನಮ್ಗೆ ಯಾಕಿಲ್ಲ? ಹೌದು ತಾನೆ, ನಾನೇನೋ ಅಪ್ಪ ಶಾಸ್ತ್ರ ಓದ್ಕೊಂಡು ಬಂದಿದ್ದೀನಿ, ನನ್ನ ಪಾಡಿಗೆ ನಾನು ಪಾರಾಯಣ ಮಾಡ್ಕೊತೀನಪ್ಪ, ಜಪ ಮಾಡ್ಕೊತೀನಿ, ಪೂಜೆ ಮಾಡ್ಕೊತೀನಿ, ಊಟ ಮಾಡಿ ಮಲಗ್ತೇನೆ. ಈ ಗೀತ ನನ್ಗೆ ಬೇಡ, ಗಾನ ಬೇಡ, ತಾಂಡವ ಮೊದಲೇ ಬೇಡ, ತಾಳ ತಟ್ಟಿ ಕುಣಿಯೋದು ಆಮೇಲೆ ವಿಶೇಷವಾಗಿ ವಾದ್ಯಗಳೆಲ್ಲ ಬಾರಿಸೋದು ಎಲ್ಲರೂ ಸೇರ್ಕೊಂಡು ಕುಣಿಯೋದು ಕೊಪ್ಪಳಿಸೋದು ಉತ್ಸವ ನನಗೆ ಬೇಡ, ನಾ ಸೈಲೆಂಟಾಗಿ ಒಂದು ಕಡೆ ಇರ್ತೇನೆ. ಹಾಗಂದ್ರು ಇರಪ್ಪ ನಿನಗೆ ಭಾಗ್ಯ ಇಲ್ಲ ಅಂದರೆ ಯಾರೇನು ಮಾಡ್ತಾರೆ? ಅದಕ್ಕೆ ಯಾಕೆ ಇದು ಕೃಷ್ಣನ ಬಾಯಿಂದ ಬರ್ತಾ ಇದೆ ಅಂದರೆ, ಗಾನ ಮಾಡಿದಾಗ ಮೈ ಮರೆತು ಗಾನ ಮಾಡಿದಾಗ ಮೆಂಟಲ್ ಕಾನ್ಸಂಟ್ರೇಷನ್ ದೇವರ ಮೇಲೆ ಹೇಗೆ ಬರುತ್ತೋ ಅಷ್ಟು ನೀವು ಜಪ ಮಾಡಿದರೆ ಬರಲ್ಲ, ಜಪ ಮಾಡಿದರೂ ಅಷ್ಟು ಬರಲ್ಲ. ದೇವರ ಗಾನ ಮಾಡುತ್ತಾ ಮೈ ಮರೆತದಕ್ಕೆ ಕಲಿಯುಗದಿ ಗಾನದಿ ಕೇಶವನೆಂದರೆ ಕೇಳುವ, ವಿಶೇಷವಾಗಿ ಗಾನದಿಂದ ಕೇಳಬೇಕಂತೆ, ಗಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಪಲ್ಷನ್ ಕೃಷ್ಣ ಕೊಡ್ತಾ ಇರೋದು. ಎಂಚೆಂಥ ಪಂಡಿತರು, ಏ ನಂತರ ಪಂಡಿತರ, ಜಗತ್ತನ್ನೇ ನುಂಗುವ ಪಾಂಡಿತ್ಯ, ವ್ಯಾಸರಾಜರು, ಶ್ರೀಪಾದರಾಜರು, ನರಹರಿತೀರ್ಥರು, ಮಧ್ವರಾಯರು, ಎಲ್ಲರೂ ಗಾನ ಮಾಡಿದವರು, ಎಲ್ಲರೂ ದೇವರ ಮುಂದೆ ಕುಣದವರೇ, ಎಲ್ಲರೂ ವಾದ್ಯಗಳನ್ನು ಬಾರಿಸಿದವರೇ ದೇವರ ಮುಂದೆ, ಯಾರೂ ನಾಚಿಕೆ ಪಡಲಿಲ್ಲ, ಅದನ್ನು ಪ್ರೊಹಿಬಿಟ್ ಮಾಡಿಲ್ಲ, ಕಂಪಲ್ಸರಿ ಕೃಷ್ಣ ಹೇಳಿದ್ದಾನೆ ಇದನ್ನು ಅಂತೆಲ್ಲರೂ ಮಾಡಿದ್ರು. ದಾಸರದರಲ್ಲಿ ಹೇಳಿಬಿಡ್ತಾರೆ, ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವೇನೋ ನಮ್ಮ ಅಚ್ಯುತನ ಓಲಗ ಮೆಚ್ಚಿಕೊಟ್ಟರೆ ಅಚ್ಯುತ ಪದವಿ. ನೀನು ಜುಜುಬಿ ರಾಜನಾಗಿದ್ದೀಯ, ಕೃಷ್ಣದೇವರಾಯ ನಿಂತ್ಕೊಂಡಿದ್ದ ಅಲ್ಲಿ, ದಾಸರು ಕುಣಿತಾ ಇದ್ರು, ವ್ಯಾಸರು ಕುಣಿತಾ ಇದ್ರು, ಈತ ಡಿಗ್ನಿಫೈಡ್ ಆಗಿ ನಿಂತಿದ್ದ. ನಾನು ರಾಜ, ನಾನು ಹೀಗೆಲ್ಲ ಕುಣಿದ್ರೆ ನನ್ನ ಸ್ಟೇಟಸ್ಗೆ ತಕ್ಕಂತೆ ಇರಲ್ಲ ಅಂತ ಡಿಗ್ನಿಫೈಡ್ ಆಗಿ ನಿಂತ್ಕೊಂಡಿದ್ದ. ಅವಾಗ ಹೇಳ್ತಾರೆ, ನೀನು ಜುಜುಬಿ ರಾಜಪದವಿ ಇವತ್ತಿರುತ್ತೆ, ನಾಳೆ ಇನ್ನೊಬ್ಬನ ದಾಳಿ ಮಾಡಿದ್ರೆ ಹೊರಟೋಗುತ್ತೆ. ಪರ್ಮನೆಂಟ್ ಪದವಿ ಕೊಡ್ತಾನೆ ಸ್ವಾಮಿ, ಅವನ ಮುಂದೆ ನೀನು ಕುಣಿಲಿಕ್ಕೆ ಯಾಕೋ ನಾಚಿಕೆ ಅಂದಾಗ ತಲೆಬಾಗಿ ಆ ರಾಜನೂ ಕುಣಿಲಿಕ್ಕೆ ಶುರು ಮಾಡ. ಆ ರೀತಿಯಲ್ಲಿ ವಿಶೇಷವಾಗಿ ಗೀತ ತಾಂಡವ ವಾದಿತ್ರ ಗೋಷ್ಠೀಭಿ ಮದ್ಗೃಹೋತ್ಸವ ಅಂದರೆ ತಾಭಿಹಿ ದೇವಾಲಯೇ ಉತ್ಸವ ಕರಣಂ ಅಂತ ನಮ್ಮ ಸುಧೀಂದ್ರರು ಹೇಳ್ತಾರೆ. ಅಂದರೆ ಏನಿದು ಅಂದರೆ, ಒಂದು ರೀತಿಯಲ್ಲಿ ನೋಡಿದರೆ ಗೀತಾ ಅಂದರೆ ಆಧ್ಯಾತ್ಮಿಕ ಅರ್ಥ ತಗೊಳ್ಳಿಕ್ಕೆ ಹೋದರೆ ನಮ್ಮ ಬಾಯಿಂದ ನುಡದದ್ದೆಲ್ಲ ಗೀತ. ಶಬ್ದ ಬಂದ ಶಬ್ದಗಳೆಲ್ಲ ಭಗವಂತನಿಗೆ ವಿಶೇಷವಾದ ಗಾನ. ನಂತರ ತಾಂಡವ ಅಂದ್ರು ನಡೆದಾಡಿದ್ದು, ತಿರುಗಾಡಿದ್ದು, ಕೂತಿದ್ದು, ಎದ್ದದ್ದು ಎಲ್ಲವೂ ದೇವರಿಗೆ ನರ್ತನ ಸೇವ. ನನ್ನ ಮಾತಲ್ಲ, ಜಗನ್ನಾಥದಾಸರ ಮಾತು. ನಡೆವುದೇ ಆದಿ ನಡೆವುದೇ ನರ್ತನಗಳೆಂದರಿತವನೇ ಯೋಗಿ. ಈ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳಿದ್ದಾರೆ, ಅವರು ಅವರು ಉಂಬ ಓದನವೇ ನೈವೇದ್ಯ. ಹಾದಿ ನಡೆವುದೇ ನರ್ತನಗಳೆಂದರಿತವನೇ ಯೋಗಿ. ಆ ರೀತಿಯಲ್ಲಿ ತಾಂಡವ ಅಂದರೆ ನಾವು ತಿರುಗಾಡುವುದು ಎಲ್ಲ, ಗೀತ ಅಂದರೆ ನಾವು ನುಡದದ್ದೆಲ್ಲ ದೇವರ ಪೂಜಾ, ನಡೆದದ್ದೆಲ್ಲ ದೇವರ ನಾಟ್ಯ. ವಾದಿತ್ರ ಅಂದರು ಮಾಡಿದ ಶಬ್ದ ಶಬ್ದಗಳೆಲ್ಲ, ಏನು ಆ ಪಾತ್ರೆ ಇಡುವ ಕಾಲಕ್ಕೆ ಡಮಡಮ ಅಂತ ಹಾಕಿದ್ವು, ಅದು ಇದು ಯಾವ್ಯಾವ ಶಬ್ದ ಬರ್ತಾ ಇದೆ, ಅವೆಲ್ಲ ವಾದ್ಯಗಳು ಹರಿ. ಅಷ್ಟೇ ಅಲ್ಲ, ಇಂದ್ರಿಯಗಳ ಧ್ವನಿ, ಇಂದ್ರಿಯಗಳ ಕಾರ್ಯ ಆಗುವಾಗ ಏನೇನು ಧ್ವನಿ ಬರುತ್ತೆ ಅದೆಲ್ಲ ವಾದ್ಯ. ಎದೆ ಬಡ್ಕೊಳ್ಳುತ್ತೆ ಎಲ್ಲ ಬಡ ಬಲ ಬಡ ಬಂತ, ಅದೇ ದೊಡ್ಡ ನಗಾರಿ, ಸದಾ ದೇವರಿಗೆ ನಗಾರಿ ಆಗ್ತಾ ಇರುತ್ತೆ. ಇನ್ನ ವಿಶೇಷವಾಗಿರತಕ್ಕಂಥ ದೇವರಿಗೆ ಚಾಮರ ಹಾಕಬೇಕು. ಹೇಳ್ತಾರೆ, ಶ್ವಾಸವೇ ಚಾಮರ, ಶ್ವಾಸವೇ ಸದಾ ಭಗವಂತನಿಗೆ ಚಾಮರ ವಾಯುದೇವರು ಹಾಕ್ತಾನೇ ಇರ್ತಾರೆ. ನಂತರ ವಿಶೇಷವಾಗಿ ಕೈ ಏನು ಬೀಸ್ತಾ ನಡೀತೀವಲ್ಲ, ಬೀಸೋದು ಅಂದ್ರೆ ನಾವಾಗಿ ಏನು ಬೀಸಲ್ಲ, ನಡೀತಾ ಇದ್ರೆ ಕೈ ತಾನಾಗಿ ಬೀಸ್ತಾನೆ ಇರುತ್ತೆ, ಬೀಸಣಿಗೆ ಬೀಸ್ತಾನೆ ಇರಬೇಕಲ್ಲ ದೇವರಿಗೆ. ಅದಕ್ಕೆ ನಾವು ನಡೆದಾಗೆಲ್ಲ ದೇವರು ಆಟೋಮ್ಯಾಟಿಕ್ ಆಗಿ ಕೈ ಬೀಸುವಂತಾನೆ ಮಾಡಿದ್ದಾರೆ. ಆ ಕೈ ಬೀಸೋದೇ ದೇವರಿಗೆ ಬೀಸಣಿಕೆ ಅಂತ ಚಿಂತನೆ ಮಾಡಿದ್ವ. ನಂತರ ಶ್ವಾಸ ನಾವು ಬಿಡುತ್ತಾನೆ ಇರಬೇಕು, ತಗೊಳ್ತಾನೆ ಇರಬೇಕು, ಇಲ್ಲ ನಾವೇ ಇರಲ್ಲ, ಕಂಪಲ್ಸರಿ ಅದು. ಮತ್ತೆ ವಿಶೇಷವಾಗಿರ್ತಕ್ಕಂಥ ಚಾಮರ ಹೇಳ್ತಾರೆ, ಅಂಥದ್ದು ನಡೀತಾ ಇದೆ ಅಂದರೆ ದೇವತೆಗಳೇ ನಮ್ಮ ಒಳಗೆ ಗಾನವನ್ನು ಮಾಡುತ್ತಾ ಇದ್ದಾರೆ, ತಾಂಡವವನ್ನು ಮಾಡಿಸ್ತಾ ಇದ್ದಾರೆ, ವಾದಿತ್ರಗಳನ್ನು ಬಾರಿಸ್ತಾ ಇದ್ದಾರೆ. ಸಮಾಜ ಗೋಷ್ಠೀಭಿ ಅಂದರೆ ಒಳಗೆ ಎಲ್ಲ ದೇವತೆಗಳು ಸೇರಿ ಭಗವಂತನ ಗಾನವನ್ನು ಮಾಡುತ್ತಾ ಇದ್ದಾರೆ, ಸಮೂಹ ಸೇರಿದ್ದಾರೆ. ಮದ್ ಗೃಹೋತ್ಸವ, ಗೃಹ ಅಂದರೆ ಈ ಶರೀರವೇ ದೊಡ್ಡ ಗೃಹ, ಈ ಶರೀರದಲ್ಲಿ ದೇವತೆಗಳು ನಡೆಸುವಂಥ ಈ ಗೃಹೋತ್ಸವದಲ್ಲಿ ನಾವು ಭಾಗಿಗಳಾಗಬೇಕು. ಇಂಥದ್ದು ನಡೀತಾ ಇದೆ ಅಂತ ಚಿಂತನೆ ಮಾಡಬೇಕು. ಇದು ಅಧ್ಯಾತ್ಮ ಪ್ರಪಂಚ. ಇನ್ನು ಈ ಅಧ್ಯಾತ್ಮ ಪ್ರಪಂಚಕ್ಕೆ ನಾವು ಏಕಾಂತ ಮನಸ್ಸಿನಿಂದ ಸದಾ ಭಾಗಿಗಳಾಗಬೇಕಾದರೆ ಕಂಪಲ್ಸರಿ ಹೊರಗೂ ಮಾಡಲೇಬೇಕು. ಏನು ದಾಸರಾಯರಿಗೆ ಶಾಸ್ತ್ರ ಗೊತ್ತಿಲ್ವ? ಎಲ್ಲ ಗೊತ್ತು. ಜಪ ಗೊತ್ತಿಲ್ವ? ಪೂಜಾ ಗೊತ್ತಿಲ್ಲ, ಎಲ್ಲ ಗೊತ್ತು. ಆದರೆ ಕಡ್ಡಾಯವಾಗಿ ಬೆಳಿಗ್ಗೆ ಸಂಜೆ ಎರಡು ಆನ್ಹಿಕ ಅಂದರೆ ವಿಶೇಷವಾದ ತಾಳ ತಟ್ಟಿ ಹಾಡು ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಹೇಳ್ತಾ ಇದ್ರು. ಯಾರಿದ್ರು ಇಲ್ಲದಿದ್ರು ಒಬ್ಬರೇ ತಾವೇ ಕೂತ್ಕೊಂಡು ಎರಡೂ ಹೊತ್ತು ಸಂಕ್ಷೇಪವಾಗಿಯೂ ವಿಸ್ತಾರವಾಗಿಯೂ ನಿತ್ಯ ಹಾಡು ಹೇಳಲೇಬೇಕು. ಏಕಾದಶಿ ಏಕಾದಶಿ ಅಲ್ಲ, ಏಕಾದಶಿ ಏಕಾದಶಿ ಅಲ್ಲ, ಕಂಪಲ್ಸರಿ ದಿನಾಗ್ಲೂ. ಅದು ತಂಬೂರಿ ಹಿಡಿದು ಹೇಳುತ್ತಾರೋ ತಾಳ ತಟ್ಟಿ ಹೇಳುತ್ತಾರೋ ಅವರಿಷ್ಟ, ಹಾಡು ಕಂಪಲ್ಸರಿ ಹಾಡಿತ್ತಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಗೋಷ್ಠೀವಿಹಿ ಮದ್ ಗೃಹೋತ್ಸವ. ಅದರಲ್ಲೂ ಒಬ್ಬರೇ ಮಾಡಬಾರದಂತೆ, ಆದಷ್ಟು ಜನ ಇರಿ, ನಮ್ಮವರ ಸೇರಿಸಿಕೊಂಡು ಮಾಡಿದಾಗ ಅವರನ್ನು ನಮ್ಮ ಹಾದಿಗೆ ಕರ್ಕೊಂಡು ಬಂದು ಭಗವಂತನ ಪೂಜೆಗೆ ತೊಡಗಿಸಿದ ಫಲ ನಮಗೆ ಬರುತ್ತೆ. ಅದು ಕೃಷ್ಣ ನನ್ನ ಅನುಗ್ರಹ ಪಡೆಯಬೇಕಾದರೆ ನಿನ್ನಲ್ಲಿ ಇದಿರಬೇಕು ಅಂತ ಹೇಳತಕ್ಕಂಥ ಮಾತು. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ ಅಂದ್ರೆ, ಈ ಪಟ್ಟಿಯೆಲ್ಲ ನಾವಿಟ್ಟುಕೊಂಡು, ಈ ಪಟ್ಟಿಯನ್ನೆಲ್ಲ ಇಟ್ಟುಕೊಂಡು ಇದರಲ್ಲಿ ನಮ್ದು ಎಷ್ಟಿದೆ ಏನು ಅಂತ ನೋಡಿಕೊಂಡು ಅದು ಸದಾ ಕಾಲ ನಮ್ಮಲ್ಲಿ ಇರುವಂತೆ ಮಾಡಿಕೊಂಡ್ರೆ ದೇವರು ನಮ್ಮ ಹತ್ತಿರ ಇರ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಯಾತ್ರಾ ಬಲಿವಿಧಾನಂ ಚ ಸರ್ವ ವಾರ್ಷಿಕ ಪರ್ವಸು. ಇಲ್ಲಿ ಹೇಳ್ತಾ ಇದ್ದಾರೆ ಯಾತ್ರಾ ಅಂದ್ರು ಏನು ಯಾತ್ರಾ ಅಂದ್ರೆ, ಹೇಳ್ತಾರೆ ದೂರದೇಶಾತು ವಿಷ್ಣು ಮಂದಿರಾದಿ ಗಮನಂ. ದೂರ ದೂರ ದೇಶದಿಂದ ವಿಷ್ಣುವಿನ ಮಂದಿರಕ್ಕೆ ಹೋಗೋದೇ ವಿಶೇಷವಾಗಿ ಯಾತ್ರಾ. ಯಾತ್ರೆ ಎಂಬುದು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಏ ಯಾರು ಹೋಗ್ತಾರ್ರಿ ಆಯಾಸ ಪಟ್ಕೊಂಡು ಆ ಬಸ್ಸುಗಳಲ್ಲಿ ಅವೆಲ್ಲ ಇಟ್ಕೊಂಡು ಹೊತ್ಕೊಂಡು ಹೋಗಿ ಆಯಾಸ ಅಲ್ಲಿ ಸೇರಿಕೊಂಡು ಆ ರೂಮ್ಗಳು ಸಿಗಲ್ಲ, ಅದರಲ್ಲಿ ಆ ದೇವರ ಮೇಲೆ ಮನಸ್ಸಿರಲ್ಲ, ಒಣ ಕಷ್ಟ. ಯಾತ್ರೆ ಇಟ್ಟದ್ದೇ ಅದಕ್ಕೆ. ಯಾಕೆ ಅಂದರೆ ಆ ಯಾತ್ರಾ ಕಾಲಕ್ಕೆ ಕಷ್ಟ ಏನು ಬರುತ್ತಲ್ಲ ಅದರಿಂದ ನಮ್ಮ ಸರ್ವ ಪಾಪಗಳು ನಾಶ. ಆ ಕಷ್ಟಕ್ಕಾಗಿ ಹೋಗಬೇಕಂತೆ, ಕಷ್ಟಪಟ್ಟು ಹೋಗಬೇಕಂತೆ. ಯಾಕೆ ಎಲ್ಲೆಲ್ಲೋ ಕಷ್ಟಪಡುವುದು ತಪ್ಪುತ್ತೆ ಯಾತ್ರೆ ಮಾಡಿದ. ಅದಕ್ಕೆ ಆದಷ್ಟು ಸುಖವಾಗಿ ಯಾತ್ರೆ ಅಂತ ಬಯಸಬಾರದು. ಯಾತ್ರೆಯಲ್ಲಿ ಕಷ್ಟ ಬಂತು ಅಂದರೆ ದೇವರ ಅನುಗ್ರಹ ಮಾಡಿದ ಅಂತ ಅರ್ಥ. ಯಾವುದೋ ಒಂದು ರೀತಿಯಲ್ಲಿ ತೊಂದರೆಗಳು ಬಂತ, ಏನೋ ಒಂದು ಅನಾನುಕೂಲ ಆಯ್ತಾ, ಫೆಸಿಲಿಟಿ ಕಮ್ಮಿ ಆಯಿತಾ, ಯಾತ್ರೆ ಚೆನ್ನಾಗಾಯಿತು ಅಂತ ಅರ್ಥ. ಫೆಸಿಲಿಟಿ ಕಮ್ಮಿ ಆಯ್ತಾ, ಬಹಳ ಒಳ್ಳೆಯದು. ಅದನ್ನು ಹೇಳ್ತಾ ಇದ್ದಾರೆ ಯಾತ್ರಾ ಬಲಿವಿಧಾನಂ ಅಂದರು. ಅಂದರೆ ದೇವರಿಗೆ ದೇವತೆಗಳಿಗೆ ಕಾಲ ಕಾಲಕ್ಕೆ ವಿಶೇಷವಾಗಿ ಅವರು ನಮಗೆ ಕೊಟ್ಟದ್ದನ್ನು ಅವರಿಗೆ ಸಮರ್ಪಣೆ ಮಾಡುವುದು ಬಲಿವಿಧಾನಂ. ಬಲಿ ಪ್ರದಾನಂ, ಬಲಿ ಅಂದರೆ ನೈವೇದ್ಯಾದಿಗಳು. ಆ ಕೊಡುವ ಕಾಲಕ್ಕೆ ದೇವರಿಗೆ ದೇವತೆಗಳಿಗೆ ನಾವು ಕೊಡೋದರಿಂದ ಏನು ಆಗಬೇಕಾಗಿದ್ದಿಲ್ಲ ಅನ್ನೋದು ತಿಳ್ಕೊಂಡು ಮತ್ತು ಕೊಡಬೇಕು. ನಾವು ಮಾಡೋದ್ರಿಂದ ಅವರು ಉದ್ಧಾರ ಆಗೋಗ್ಬಿಟ್ರು ಅಂತ ಆ ಒಂದು ಕಲ್ಪನೆ ದುರದೃಷ್ಟಕರವಾದಂಥ ಆಲೋಚನೆ ನಮ್ಗೆ ಬರಬಾರದು. ಅವರಿಗೆ ಏನು ಬೇಕಾಗಿಲ್ಲ, ಆದರೆ ನಾವು ಅವರು ಕೊಟ್ಟ ಋಣದಿಂದ ಪರಿಹಾರ ಮಾಡಿಕೊಂಡ್ರೆ ಉದ್ಧಾರ ಆಗ್ತೀವಿ. ನಾವು ಋಣ ಪರಿಹಾರ ಆಗಲಿ ಅಂತ ನಮ್ಮಿಂದ ಹೊಡ್ತಾರೆ ಅವರು ಅಷ್ಟೇ ಹೊರತು ಇನ್ನೊಂದಲ್ಲ. ಇನ್ನ ಹೇಳ್ತಾ ಇದ್ದಾರೆ ಯಾತ್ರಾ ಬಲಿವಿಧಾನಂಚ ಸರ್ವ ವಾರ್ಷಿಕ ಪರ್ವಸು. ಎಷ್ಟು ಚೆನ್ನಾಗಿ ಹೇಳ್ತಾ ಬದ್ದ ಕೃಷ್ಣ, ವರ್ಷೇ ವರ್ಷೇ ಕ್ರಿಯಮಾಣ ಉತ್ಸವೇಶು ತದ್ದರ್ಶನಾರ್ಥಂ ದೂರಾತು ಆಗಮನಂ. ವರ್ಷ ವರ್ಷಗಳಲ್ಲಿ ಒಂದು ವರ್ಷ ವರ್ಷಕ್ಕೊಂದ್ಸಲ ಆಗ್ತಾ ಇರುತ್ತೆ ಏನು ವಾರ್ಷಿಕ ಪರ್ವ ಹೇಳ್ತಾರೆ. ವಾರ್ಷಿಕ ಪರ್ವಸು ಅಂದ್ರೆ ವರ್ಷದಲ್ಲಿ ಬರತಕ್ಕಂಥ ಉತ್ಸವಾದಿಗಳು, ಅದಕ್ಕೆ ದೂರದಿಂದ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕಂತೆ. ಇದು ಕೃಷ್ಣ ಹೇಳಿದ ಮಾತು ಏಕಾದಶಿ ಸ್ಕಂದದಲ್ಲಿ. ಆದ್ದರಿಂದಲೇ ನಮ್ಮಲ್ಲಿ ಶ್ರೀನಿವಾಸನ ಬೆಟ್ಟಕ್ಕೆ ಹೋಗುವುದು, ಆ ಬ್ರಹ್ಮೋತ್ಸವ ಕಾಲಕ್ಕೆ ಅದು ಎಷ್ಟು ರಶ್ ಇರುತ್ತಾರೆ ಅದರಲ್ಲಿ ಹಾಗೇ ನಿಂತುಕೊಂಡು ಹೋಗಿ ದರ್ಶನ. ಯಾಕೆ ಕೃಷ್ಣ ಹೇಳಿದ್ದಾನೆ, ಅದರಿಂದ ವಿಶೇಷ ಫಲವನ್ನು ಭಗವಂತ ಕೊಡುತ್ತಾನೆ, ಭಗವಂತ ಕೊಡುತ್ತಾನೆ, ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾ, ನಂತರ ಸರ್ವ ವಾರ್ಷಿಕ ಪರವಸು, ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವೈದಿಕಿ ತಾಂತ್ರಿಕಿ ದೀಕ್ಷಾ ಮದೀಯ ವ್ರತ ಧಾರಣಂ ಅಂದರು. ವೇದ ಹೇಳಿದ ವೇದ ಪಂಚರಾತ್ರೋಕ್ತ ಪ್ರಕಾರೇಣ ದೀಕ್ಷಾ, ವೇದ ಹೇಳಿದ ದೀಕ್ಷೆಗಳು, ಪಂಚರಾತ್ರದಲ್ಲಿ ಹೇಳಿದ ದೀಕ್ಷೆಗಳು, ನಂತರ ವಿಶೇಷವಾಗಿರ್ತಕ್ಕಂಥ ನನ್ನ ವ್ರತಾಚರಣೆ ಮಾಡಬೇಕು. ಅದರಿಂದ ಏನಾಗುತ್ತೆ, ಎಷ್ಟೆಷ್ಟೋ ಕೋಟಿ ಕೋಟಿ ಜನ್ಮಗಳ ಬಂಡೆಗಲ್ಲಂತೆ ಕರಗದೇ ಇರುವಂಥ ಪಾಪಗಳೆಲ್ಲ ಪುಡಿ 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 ಆಗ್ಬಿಡುತ್ತೆ ದೇವರ ವ್ರತವನ್ನು ಧಾರಣೆ ಮಾಡೋದರಿಂದ. ವೇದ ಪಂಚರಾತ್ರಗಳಲ್ಲಿ ಹೇಳಿದಂಥ ವಿಶೇಷ ದೀಕ್ಷಾದಿಗಳನ್ನು ಸ್ವೀಕಾರ ಮಾಡೋದರಿಂದ ಆಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಮತ್ತು ನಾವು ಸ್ವಲ್ಪ ಗೊಂದಲಕ್ಕೆ ಸಿಕ್ಕಾಕೊಳ್ತೀವಿ. ಒಳಗಿನ ಜ್ಞಾನ ಮುಖ್ಯವಾ, ಹೊರಗಿನ ಕರ್ಮ ಮುಖ್ಯವಾ? ಅಂದರೆ ಇಷ್ಟೇ ಉತ್ತರ ಕೊಡ್ತಾ ಇದ್ದಾರೆ, ಒಳಗಿನ ಜ್ಞಾನ ಮಹಾಪ್ರಧಾನ, ಅದರ ಜೊತೆಗಿನ ಹೊರಗಿನ ಕರ್ಮವು ಅಷ್ಟೇ ಪ್ರಧಾನ. ನಾವು ಎಲ್ಲಿ ಸ್ಲಿಪ್ ಆಗ್ತೀವಂದ್ರೆ ಒಳಗೆ ಜ್ಞಾನ ಮುಖ್ಯ ರೀ, ಹೊರಗಿಂದೇನೋ ಬೇಡ ಅಂತ, ಬಹಳ ತಪ್ಪು. ಆ ಹೊರಗಿನ ಕರ್ಮ ಎಷ್ಟು ಹುಚ್ಚು ಅಂತಾರಲ್ಲ, ಆ ಥರ ಕರ್ಮಗಳು ಮಾಡದೆ ಜ್ಞಾನಪೂರ್ವಕ ಕರ್ಮಗಳು, ಕೃಷ್ಣನೇ ಹೇಳ್ತಾ ಇದ್ದಾನೆ ಇವೆಲ್ಲವನ್ನ ಮಾಡಬೇಕು, ನಮಗೆಷ್ಟು ಯೋಗ್ಯತೆ ಇದೆಯೋ ಅಷ್ಟೆಲ್ಲ ಮಾಡಲೇಬೇಕು. ಆ ಮಾಡಿಕೊಂಡು ಜ್ಞಾನ ಇರಲೇಬೇಕು. ಇಲ್ಲೆಲ್ಲ ಜ್ಞಾನ ಮುಖ್ಯ ರೀ, ಇದ್ಯಾಕೆ ಮಾಡಬೇಕು ಅಂತಲ್ಲ, ಇದು ಮಾಡಬೇಕು, ಆ ಮಾಡೋ ಕಾಲಕ್ಕೆ ಜ್ಞಾನವೂ ಇರಬೇಕು ಅಂತ. ಎರಡಕ್ಕೂ ಯಾವ ಕಣ್ಣು ಬೇಕು ಅಂತ ಕೇಳಿದರೆ ಎರಡೂ ಕಣ್ಣು ಬೇಕು ಅಂತ ಉತ್ತರ ತಾನೆ. ಅದನ್ನು ಶ್ರೀಕೃಷ್ಣ ಕೊಡ್ತಾ ಇದ್ದಾನೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.